ಹರೀಶ್ ಶ್ರೀನಿವಾಸ ಕೇಳಿಸುತ್ತಾರೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತ ದುಧ್ವಾಂತ ವಿಧ್ವಂಸನ ಚಕ್ಷಣ ಜಯತೀರ್ಥಾಕತನೆ ಭಜತಾಮ್ನೋ ಹೃದಂಬರೇ ಅತ್ಯಕೃತ್ತಕಲ್ಪೋಯಂ ಪ್ರತ್ಯತ್ಯಗತಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಭೋಗಾಕರಾಹಂ ವಾದಿರಾಜ ಗುರುನ್ ವಂದೇ ಹೈಗ್ರೀವಪದಾಶ್ರಯಾನ್. ಶ್ರೀ ರಘುತ್ತಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಸುರೋತ್ತಮ ತೀರ್ಥ ಗುರುಭ್ಯೋ ನಮಃ. ಪೂಜ್ಯ ರಾಘವೇಂದ್ರಾಯ ಚಿತ್ತಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಕ್ತಿ ಸ್ಮರೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ರಘುತ್ತಮ ತೀರ್ಥರ ಆರಾಧನಾ ಸಂದರ್ಭವಾಗಿ ಅವರ ಒಂದು ವಿಶೇಷ ಸ್ಮರಣೆಯನ್ನು ಮಾಡಿಬಿಟ್ಟು ಪ್ರಣಮತ್ ಕಾಮಧೇನು ಚ ಭಜತ್ ಸುರತ ರೂಪವಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹಿ ಅಂತ ಹೇಳಿ ಅವರ ಸ್ಮರಣೆಯನ್ನು ಮಾಡಿ ಅದೇ ವಿಧವಾಗಿ ರಾಯರ ಪರಮಗುಳ್ಳ ಅಂತ ಸುರೇಂದ್ರ ತೀರ್ಥರು ಅವರ ಆರಾಧನೆ ಅವರನ್ನು ವಿಶೇಷ ಸ್ಮರಣೆಯನ್ನು ಮಾಡಿಬಿಟ್ಟು ಸಂಕ್ರಾಂತಿ ಶುಭ ಮಕರ ಸಂಕ್ರಮಣ ಶುಭ ಸಂದರ್ಭ ಅದರ ರೂಪಕವಾಗಿ ಎಲ್ಲರಿಗೂ ಭಗವಂತ ಶ್ರೀಹರಿ ವಾಯುಗಳು ಒಳ್ಳೆಯದು ಮಾಡಲಿ ಅಂತ ಹಾರೈಸುತ್ತಾ ಅದೇ ವಿಧವಾಗಿ ವೈಕುಂಠ ಏಕಾದಶಿ ಪುಣ್ಯ ದಿನವೂ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರುವಂತಹ ಪುತ್ತಿಗೆ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ಆ ಮಧ್ವವಿಜಯ ಮಹಾಕಾವ್ಯ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂಥದ್ದು ಅದರ ಅರ್ಥಾನುಸಂಧಾನ ಮುಂದುವರೆಸೋಣ. ನಾವು 5ನೇ ಸರ್ಗ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಆಚಾರ್ಯರು ಅವರು ತಾವು ಒಬ್ಬೊಬ್ಬರ ಮೇಲೇನು ಕೂಡ ವಿವಾದದಲ್ಲಿ ವಾದ ಪ್ರತಿವಾದ ಮಾಡ, ಯಾಕಂದ್ರೆ ಧರ್ಮ ಸಂಸ್ಥಾಪನೆ ಮಾಡಬೇಕಂತ ಹೇಳಿದ್ರೆ ಸತ್ಯ ಪ್ರತಿಷ್ಠಾಪನೆ ಆಗಬೇಕು. ಆದ್ದರಿಂದ ತಪ್ಪು ಸಿದ್ಧಾಂತಗಳನ್ನು ಖಂಡನೆ ಮಾಡ್ತಾ ಆಚಾರ್ಯರು ದಿಗ್ವಿಜಯಗಳಾಗಿರುವಂತಹ ವಿಶೇಷವನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ಸಂದರ್ಭದಲ್ಲಿ ನಾವು 8ನೇ ಶ್ಲೋಕ ಜಸ್ಟ್ ಪ್ರವೇಶ ಮಾಡಿದ್ದೀವಿ. ಆ 8ನೇ ಶ್ಲೋಕದಲ್ಲಿ ವಾದಿಸಿಂಹ ಬುದ್ಧಿಸಾಗರ ಅನ್ನುವರು ಬಂದು ಆಚಾರ್ಯರ ಜೊತೆಯಲ್ಲಿ ವಾದ ಮಾಡಲಿಕ್ಕೆ ಬರ್ತಾರೆ. ಆ ಸಂದರ್ಭ ಅದು ಹೀಗಿದೆ: ಸಮಸ್ತ ವಾದೀಂದ್ರ ಗಜ ಪ್ರಭಂಗದ ಚರಣವಣ್ಯಾಂ ಪ್ರತಿಪಕ್ಷ ಕಾಂಕ್ಷೆಯ ವೇದದ್ವಿಷಾಂ ಯಹ ಪ್ರಥಮ ಸಮಾಯೆಯು ಸ ವಾದಿಸಿಂಹೋತ್ರ ಸಬುದ್ಧಿ ಸಾಗರ ಅಂಥೇಳಿ. ಇಲ್ಲಿ ಅನ್ವಯ ಹೀಗೆ: ಸಮಸ್ತ ವಾದೀಂದ್ರ ಗಜ ಪ್ರಭಂಗದ ಅವನ್ಯಾಂ ಪ್ರತಿಪಕ್ಷ ಕಾಂಕ್ಷೆಯ ಚರನ್ ವೇದದ್ವಿಷಾಂ ಪ್ರಥಮ ಯಹ ಅಲ್ಲಿ ಸಬುದ್ಧಿ ಸವಾದಿಸಿಂಹ ಅತ್ರ ಸಬುದ್ಧಿ ಸಾಗರ ಅದರ ವಿಸ್ತಾರ ನಾವು ನೋಡೋಣ. ಅವರು ಇಬ್ಬರು ಕೂಡ ಸಮಾಯೆಯವು ಇಬ್ಬರು ಸೇರಿ ಅಲ್ಲಿ ಬಂದು ಆಚಾರ್ಯರ ಜೊತೆಯಲ್ಲಿ ವಾದ ಮಾಡಬೇಕಂತ ಬಂದಿದ್ದಾರೆ ಅನ್ನೋದು ಸಂದರ್ಭ. ಇಲ್ಲಿ ಈ ಸಂಸ್ಕೃತದಲ್ಲಿ ನೋಡ್ರಿ, ಯಾವುದೇ ಈ ಸ ಅನ್ನುವ ಶಬ್ದ ಸಲಕ್ಷ್ಮಣ ಸರಾಮಃ ಸಲಕ್ಷ್ಮಣ ಅಂತ ಹೇಳಿದರೆ ಸ ಲಕ್ಷ್ಮಣ ಬಿಡಿಸಿದರೆ ಸಹ ಲಕ್ಷ್ಮಣ ಆ ಲಕ್ಷ್ಮಣನು ಅಂತ ಆಗತ್ತೆ. ಅದು ಲಕ್ಷ್ಮಣನ್ನು ಹೇಳಿದ ಸಹ ಲಕ್ಷ್ಮಣ ಆ ಲಕ್ಷ್ಮಣ, ಸೊ ಇಟ್ ಈಸ್ ಆಕ್ಚುಲಿ ಟಾಕಿಂಗ್ ಅಬೌಟ್ ಲಕ್ಷ್ಮಣ. ಇಲ್ಲ ಅದು ಒಟ್ಟಿಗೆ ಸೇರಿ ಹೇಳಿದಾಗ ಸಲಕ್ಷ್ಮಣ ಅಂತ ಹೇಳಿದರೆ ಲಕ್ಷ್ಮಣನ ಜೊತೆಲಿ ಇದ್ದವನು, ಅಂದರೆ ರಾಮ ಅನ್ನೋ ಯಾರೋ ಇನ್ನೊಬ್ಬರು. ಆದ್ದರಿಂದ ಸಲಕ್ಷ್ಮಣ ಅಂತ ಹೇಳಿದಾಗ ಬೇರೆ ಅವರನ್ನು ಹೇಳಿದಂತಾಗತ್ತೆ. ಒಟ್ಟಿಗೆ ಸೇರಿಸಿ ಹೇಳಿದರೆ, ಅದೇ ಸಪರೇಟ್ ಮಾಡಿ ಹೇಳಿದರೆ ಸಹ ಲಕ್ಷ್ಮಣ ಆ ಲಕ್ಷ್ಮಣ ಲಕ್ಷ್ಮಣನ್ನೇ ಹೇಳಿದಂತಾಗತ್ತೆ. ಇಲ್ಲಿ 4ನೇ ಪಾದದಲ್ಲಿ ಸವಾದಿಸಿಂಹ ಅತ್ರ ಸಬುದ್ಧಿ ಸಾಗರ ಎರಡು ಶಬ್ದಗಳಿವೆ. ಇಲ್ಲಿ ಸ ಸ್ಪೇಸ್ ವಾದಿಸಿಂಹ ಅಂತ ಹೇಳಿದರೆ ಆ ವಾದಿಸಿಂಹನು ಆವಾಗ ವಾದಿಸಿಂಹನ ಬಗ್ಗೆ ಮಾತಾಡಿದಂತಾಗತ್ತೆ. ಆ ವಾದಿಸಿಂಹನು ಸಬುದ್ಧಿ ಸಾಗರ ಬುದ್ಧಿಸಾಗರನ ಸಹಿತನಾಗಿ ಬಂದ ಅಂತ ಅರ್ಥ ಬರುತ್ತೆ. ಇಲ್ಲ ಸವಾದಿಸಿಂಹ ಅಂತ ಒಟ್ಟಿಗೆ ಹೇಳಿದಾಗ ಅಲ್ಲಿ ವಾದಿಸಿಂಹನ ಜೊತೆಲಿ ಸಹ ಬುದ್ಧಿಸಾಗರ ಆ ಬುದ್ಧಿಸಾಗರ ಬಂದಿದ್ದಾನೆ. ಆದ್ದರಿಂದ ಎರಡು ವಿಧವಾಗಿ ಎರಡು ಬಿಡಿಸಿ ಹೇಳಕ್ಕಾಗುತ್ತೆ, ಸವಾದಿಸಿಂಹ ಸಬುದ್ಧಿಸಾಗರ ಅಂತ ಹೇಳಕ್ಕೆ ಬರೋದಿಲ್ಲ. ಇಲ್ಲ ಎರಡನ್ನೂ ಕೂಡ ಒಟ್ಟಿಗೆ ಸವಾದಿಸಿಂಹ ಅಂತ ಒಟ್ಟಿಗೆ ವಾದಿಸಿಂಹನ ಜೊತೆಲಿ ಬುದ್ಧಿಸಾಗರ ಜೊತೆಲಿ ಅಂತ ಹೇಳಿದ್ರೆ ಇನ್ನೊಬ್ಬರು ಯಾರು ಮೂರನೇ ಅವನು ಬರಬೇಕಾಗಿಬಿಡುತ್ತೆ. ಆದ್ದರಿಂದ ಒಂದು ಕಡೆ ಮಾತ್ರ ಬಿಡಿಸಿ ಹೇಳಲೇಬೇಕು, ಇನ್ನೊಂದು ಕಡೆ ಒಟ್ಟಿಗೆ ಹೇಳಲೇಬೇಕು, ಎರಡು ಇದೆ. ಆದರೆ ಏನ್ರಿ, ಹೌ ಡಸ್ ಇಟ್ ಮ್ಯಾಟರ್? ಅವರಿಬ್ಬರು ಬಂದರು, ಆಚಾರ್ಯ ಜೊತೆ ವಾದ ಮಾಡಿದ್ರು. ಸೊ ಹೇಗೆ ಬೇಕಾದ್ರೂ ತಗೋಬೋದಲ್ಲ. ಸ ವಾದಿಸಿಂಹ ಅಂತ ತಗೊಂಡು ಸಪರೇಟ್ ಮಾಡಿ ಸ ಬುದ್ಧಿಸಾಗರ ಅಂತ ಒಟ್ಟಿಗೆ ಹೇಳ್ಬೋದು, ಇಲ್ಲ ಸವಾದಿಸಿಂಹ ಅನ್ನೋದು ಒಟ್ಟಿಗೆ ತಗೊಂಡು ಸಹ ಬುದ್ಧಿಸಾಗರ ಅಂತ ಅವರಿಬ್ಬರೂ ಬಂದರು. ಏನು ಡಿಫ್ರೆನ್ಸ್ ಇದೆ, ಯಾಕೆ ಅದರಲ್ಲಿ ಅಷ್ಟು ನಾವು ತಲೆ ಕೆಡಿಸ್ಕೋಬೇಕಾಗಿದ್ದ ಅಂತ ಒಂದು ಸಂಶಯ ಬರುತ್ತೆ. ಆದರೆ ಅದು ಅನಲೈಸ್ ಮಾಡಲಿಕ್ಕೆ ಮುಂಚೆ ನಾವು ಇನ್ನೊಂದು ಚಿಂತನೆಯನ್ನು ಮಾಡಬೇಕು. ಯಾರು ಯಾರನ್ನಾದರೂ ಕರ್ಕೊಂಡು ನಾವು ಎಲ್ಲಿಗಾದರೂ ವಾದಕ್ಕೆ ಹೋಗ್ತೀವಿ, ಒಂದು ಕಡೆ ಎನಿ ಇಂಟಲೆಕ್ಚುಯಲ್ ಎಕ್ಸಸೈಸ್, ಯಾವುದಕ್ಕೋ ಒಂದು ಕೆಲಸ ಇಲ್ಲ ದೊಡ್ಡ ವಾದ ಮಾಡಲಿಕ್ಕೆ ಹೊರಟಾಗ ನಾವು ಒಬ್ಬನ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗುವುದರಲ್ಲಿ ಎರಡು ಬಗೆ ಒಬ್ಬರನ್ನು ಕರ್ಕೊಂಡು ಹೋಗ್ಬೋದು. ಒಂದು ಬಗೆ ಏನಂತ ಹೇಳಿದರೆ, ನಮ್ಮಕ್ಕಿಂತ ಚೆನ್ನಾಗಿ ಗೊತ್ತಾದವ್ರನ್ನ ಕರ್ಕೊಂಡು ಹೋದರೆ ನಮಗೆ ಬ್ಯಾಕಪ್ ಇದ್ದಂತೆ, ಅಪ್ಪ ನನಗೆ ಯಾವಾಗ ಕೈಲಾಗದೆ ಹೋಗುತ್ತೋ ಆವಾಗ ನೀನು ನನಗೆ ಸಹಾಯ ಮಾಡು, ನೀನು ಬಹಳ ದೊಡ್ಡವನು, ನೀನು ನನಗೆ ಸಹಾಯ ಮಾಡು ಅಂತ ಅವರನ್ನು ಕರ್ಕೊಂಡು ಹೋಗ್ಬೋದು, ಒಂದು ರೀತಿ. ಇನ್ನೊಂದು ರೀತಿ, ದೊಡ್ಡ ಪಂಡಿತನಾದವನು ಅವನು ಇನ್ನೊಬ್ಬನ ಜೊತೆಗೆ ಹೋಗ್ತಾನೆ, ಅವನು ಬಹಳ ಜೂನಿಯರ್ ಆಗಿರ್ಬೋದು, ಆದರೆ ಅವನು ಕರ್ಕೊಂಡು ಹೋಗೋದ್ರ ಉದ್ದೇಶ ಏನಂದರೆ ಏನೋ ಆ ಪುಸ್ತಕ ಬೇಕು, ಈ ಪುಸ್ತಕ ಬೇಕು, ಅದು ಏನೋ ಸಪ್ಲೈ ಏನೋ ಸಹಾಯ ಮಾಡಲಿಕ್ಕೆ, ಎಡಬಲ ಸೇವೆ ತರಹ ಎಡಬಲ ಸೇವೆ ಮಾಡಲಿಕ್ಕೆ ಬಂದಂತೆ ಒಂದು ಜೂನಿಯರ್ಗೆ ಅವನ ಹಾಗೆನ್ನು ಕರ್ಕೊಂಡು ಹೋಗ್ಬೋದು. ಸೊ ಒಬ್ಬನ್ನು ಕರ್ಕೊಂಡು ಹೋದಾಗ ದ ಪರ್ಸನ್ ಮೇ ಬಿ ಮಚ್ ಸುಪೀರಿಯರ್ ಟು ಅಸ್ ಆರ್ ಮಚ್ ಇನ್ಫೀರಿಯರ್ ಟು ಅಸ್. ಇಬ್ಬರನ್ನು ಎರಡು ದೃಷ್ಟಿಕೋನ, ನಮ್ಮಕ್ಕಿಂತ ದೊಡ್ಡವರನ್ನು ಕರ್ಕೊಂಡು ಹೋದರೆ ನಮಗೆ ಸಪೋರ್ಟ್ ಬೇಕಂತ, ನಮ್ಮಕ್ಕಿಂತ ಕೆಳಗಿನವನ್ನ ಕರ್ಕೊಂಡು ಹೋದರೆ ನಮಗೆ ಸಹಾಯ ಬೇಕು ಅಂತ ಕರ್ಕೊಂಡು ಹೋಗ್ಬೋದು. ಆದ್ದರಿಂದ ಯಾರು ಯಾರನ್ನು ಕರ್ಕೊಂಡು ಹೋಗಿದ್ದಾರೆ ಎಂಬುದು ಬಹಳ ಮುಖ್ಯ ಆಗತ್ತೆ ಒಂದು. ಎರಡನೇದಾಗಿ ಇಲ್ಲಿ ನೋಡ್ರಿ, ಇವರ ಹೆಸರು ಬಂತು ವಾದಿಸಿಂಹ ಬುದ್ಧಿಸಾಗರ, ಅವರ ಪೂರ್ವ ವೃತ್ತಾಂತ ಏನು, ಅವರು ಯಾರು ಅನ್ನುವ ಸಮಾಚಾರ ಬೇಕು. ಸೊ ಇಲ್ಲಿ ಭಾವಪ್ರಕಾಶಿಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅವರು ಯಾರು ಅನ್ನುವ ವಿಷಯವನ್ನು ಹೇಳ್ತಾರೆ, ಅದನ್ನು ನೋಡೋಣ. ಅವರು ಯಾರು ಅನ್ನೋ ವಿಷಯವನ್ನು ಹೇಳೋದು ಅಷ್ಟೇ ಅಲ್ಲದೆ ಅವರು ಹೇಳುವ ಮಾತುಗಳಲ್ಲಿ ನಾವು ಎಲ್ಲಿ ಸಹ ಸೇರಿಸ್ಬೇಕು, ಎಲ್ಲಿ ಸಹ ಬಿಡಿಸ್ಬೇಕು ಅನ್ನುವುದು ಕೂಡ ಗೊತ್ತಾಗುತ್ತೆ. ಇವರು ಯಾರು ಅಂತ ಹೇಳಿದಾಗ ಅಲ್ಲಿ ಹೀಗೆ ಹೇಳ್ತಾರೆ ಭಾವಪ್ರಕಾಶದಲ್ಲಿ ನಾರಾಯಣ ಪಂಡಿತಾಚಾರ್ಯರು, ವೈಶೇಷಿಕ ವಿಶೇಷಜ್ಞ ವಾದಿಸಿಂಹಾಭಿಧೋ ದ್ವಿಜ ಮಹೀಂ ವಿಜಿತ್ಯ ಸಂಪ್ರಾಪ್ತೋ ಬೌದ್ಧಾಗ್ರ್ಯಂ ಬುದ್ಧಿಸಾಗರಂ ಖಂಡಿತಸ್ತೇನ ಪಾಂಡಿತ್ಯಾತ್ ತತ್ಪಕ್ಷ ಅಪೇಕ್ಷಕೋ ಭವತ್ ತೌ ಶುತ್ವ ಮಧ್ವ ವೈದಗ್ಧೀಂ ಪ್ರಾಪ್ತೌ ತದ್ಗುರು ಮೂಚತು ವಾದಿನೌ ವಾದಕಾಮೌ ದ್ವೌ ಭಗವನ್ಸ್ತ್ವಾಂ ಇತಾವಿತಿ ಬುದ್ಧಿಬ್ಧಿ ಬುದ್ಧಿಮಾಶ್ರಿತ್ಯ ಪರೋ ವಾದಿ ಕಥಾಂ ವಿಧಾತ್ ಅಂತ ಹೇಳ್ತಾರೆ. ಇವ್ರು ಯಾರು ಅಂತ ಹೇಳುವಾಗ ವೈಶೇಷಿಕ ವಿಶೇಷಜ್ಞ ವಾದಿಸಿಂಹ ಅಭಿಧ ದ್ವಿಜ, ವಾದಿಸಿಂಹ ಅಂತ ಕರೆಯಲ್ಪಡುವಂತಹ ಒಬ್ಬ ಬ್ರಾಹ್ಮಣನಾದವನು ವೈಶೇಷಿಕ ಶಾಸ್ತ್ರ, ವೈಶೇಷಿಕ ಒಂದು ಸ್ಕೂಲ್ ಆಫ್ ಥಾಟ್, ನ್ಯಾಯ ವೈಶೇಷಿಕ ಮೀಮಾಂಸ ಅದ್ವೈತ ಅದ್ವೈತ ಇವೆಲ್ಲ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್. ವೈಶೇಷಿಕ ಅನ್ನುವ ಆ ಸಿದ್ಧಾಂತ, ಆ ನಾವು ಸಮಯ ಅಂತ ಕರಿತೀವಿ ಶಾಸ್ತ್ರ, ಆ ವೈಶೇಷಿಕ ಸಮಯ, ಆ ವೈಶೇಷಿಕ ಸಿದ್ಧಾಂತ ಅವರಿಗೆ ವೇದಗಳು ಪರಮ ಪ್ರಾಮಾಣ್ಯ ಅಂತ ಒಪ್ಪುತ್ತಾರೆ. ಆದ್ದರಿಂದ ಅಂತಹ ವೈಶೇಷಿಕ ವಿಶೇಷಜ್ಞನಾದ ಆ ವೈಶೇಷಿಕ ಸಿದ್ಧಾಂತದಲ್ಲಿ ಬಹಳ ನಿಪುಣನಾಗಿದ್ದವನು ವಾದಿಸಿಂಹ ಅನ್ನುವನು. ಅವರಿಗೆ ವೇದಗಳೇ ಪರಮ ಪ್ರಮಾಣ, ವೇದಗಳನ್ನು ಪರಮ ಪ್ರಮಾಣ ಅಂತ ಒಪ್ಪಿರುವಂತಹ ವಾದಿಸಿಂಹ ಅನ್ನುವ ಬ್ರಾಹ್ಮಣ ಅವನು ಏನು ಮಾಡಿದ, ಮಹೀಂ ವಿಜಿತ್ಯ ಅಂದರೆ ಮಹೀಂ ಅಂದರೆ ಭೂಮಿಯಲ್ಲಿ, ತಾನಿರುವ ಜಾಗ ಅಂದರೆ ಇಡೀ ಭಾರತದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಅವನು ಎಲ್ಲರನ್ನೂ ಗೆದ್ದಿದ್ದಾನೆ, ಪ್ರತಿಪಕ್ಷದವರನ್ನೆಲ್ಲ ಸೋಲಿಸಿದ. ವೈಶೇಷಿಕ ಶಾಸ್ತ್ರವೇ ಗಟ್ಟಿ ಗಟ್ಟಿ ಅಂತ ಪ್ರತಿಪಾದನೆ ಮಾಡ್ತಾ ಬಂದ. ಬಂದಾಗ ಅವನ ಜೊತೆಲಿ ಒಬ್ಬ ಬೌದ್ಧಾಗ್ಯಂ ಬುದ್ಧಿಸಾಗರಂ ಸಂಪ್ರಾಪ್ತ, ಬೌದ್ಧರಲ್ಲಿ ಬಹಳ ಶ್ರೇಷ್ಠನಾಗಿರುವಂತಹ ಬುದ್ಧಿಸಾಗರ ಅನ್ನುವವನು ಅವನ ಜೊತೆಲಿ ಈ ವಾದಿಸಿಂಹನಿಗೆ ವಾದ ಉಂಟಾಯಿತು, ಅವರಿಬ್ಬರಿಗೆ ವಾದ ಉಂಟಾಯಿತು. ಉಂಟಾದಾಗ ಏನಾಯಿತು, ಖಂಡಿತ ಸ್ತೇನ ಪಾಂಡಿತ್ಯಾತು, ಈ ವಾದಿಸಿಂಹ ಅನ್ನುವವನು ಆ ಬುದ್ಧಿಸಾಗರನ ಪಾಂಡಿತ್ಯ, ಬೌದ್ಧರಿಗೆ ವೇದಗಳು ಪ್ರಮಾಣ ಅಲ್ಲವೇ ಅಲ್ಲ, ವೇದಗಳನ್ನು ಪರಮ ಪ್ರಮಾಣ ಅಂತ ಒಪ್ಪಿದಂತಹ ಈ ವಾದಿಸಿಂಹನು ವೇದಗಳು ಅಪ್ರಮಾಣ ಅಂತ ಹೇಳುವಂತಹ ಬೌದ್ಧರಲ್ಲಿ ಶ್ರೇಷ್ಠನಾಗಿರುವಂತಹ ಬುದ್ಧಿಸಾಗರನ ಜೊತೆಯಲ್ಲಿ ವಾದಕ್ಕೆ ಇಳಿದಾಗ ಈ ವಾದಿಸಿಂಹನು ಆ ಬುದ್ಧಿಸಾಗರನ ಪಾಂಡಿತ್ಯದಿಂದ ಖಂಡಿತನಾದ, ಅಂದ್ರೆ ಸೋಲಿಸಿಬಿಟ್ಟ ಬುದ್ಧಿಸಾಗರ ಈ ವಾದಿಸಿಂಹನನ್ನು ಸೋಲಿಸಿಬಿಟ್ಟ. ವಾದಿಸಿಂಹ ಬುದ್ಧಿಸಾಗರನ ಜೊತೆಯಲ್ಲಿ ಸೋತು ಹೋದ. ಸೋತು ಹೋದವನು ಏನು ಮಾಡಿದ? ಅವರಿಗೆ ಪಾದಗಳಿಗೆ ಎರಗಿದ, ಅವರಿಗೆ ಶರಣಾದ. ನಾನು ನಿಮ್ಮ ಪಕ್ಷಕ್ಕೆ ಬಂದುಬಿಡ್ತೀನಿ, ಇವತ್ತಿನಿಂದ ವೇದಗಳನ್ನು ಒಪ್ಪುವುದಿಲ್ಲ, ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ತತ್ಪಕ್ಷ ಅಪೇಕ್ಷಕ ಅಭವತ್. ಬುದ್ಧಿಸಾಗರನ ಶಿಷ್ಯನಾಗಿ ಬಿಟ್ಟು ಬುದ್ಧಿಸಾಗರನ ಜೊತೆಲೇ ಸೇರಿದವನಾಗಿ ಬುದ್ಧಿಸಾಗರನ ಮಿತ್ರನು ಶಿಷ್ಯನು ಎಲ್ಲ ಆಗಿಬಿಟ್ಟು ಅವನ ಪಕ್ಷಕ್ಕೆ ಹೊಟ್ಟೋದ. ಅಂದರೆ ಇವನು ಕೂಡ ಬೌದ್ಧವನ್ನು ಮತವನ್ನು ಸ್ವೀಕಾರ ಮಾಡಿಬಿಟ್ಟ, ವೈಶೇಷಿಕವನ್ನು ಕೈಬಿಟ್ಟು ಬಿಟ್ಟ, ವೇದಗಳ ಪ್ರಾಮಾಣ್ಯವನ್ನು ಕೈಬಿಟ್ಟು ಬಿಟ್ಟ. ಆವಾಗ ಅವರಿಬ್ಬರು ಕೂಡ ಎಲ್ಲ ಕಡೆ ಹೋಗಿ ಅವರು ತಮ್ಮ ಜೈತ್ಯಾತ ಮುಂದುವರಿಸ್ತಾ ಇದ್ದಾರೆ. ಆದ್ದರಿಂದ ಇಬ್ಬರು ಒಬ್ಬರಿಗೊಬ್ಬರು ಸೇರಿ ಆಯಿತು, ಅವರ ಬಲೆಯನ್ನು ಹೆಚ್ಚಾದಂತೆ ಅವರಿಗೆ ಭಾವನೆಯೂ ಬಂತು. ಆದ್ದರಿಂದ ಅವರಿಬ್ಬರು ಏನು ಮಾಡಿದ್ದಾರೆ, ತೌ ಶ್ರುತ್ವ, ಅವರು ಕೇಳಿದ್ದಾರೆ ಏನು, ಮಧ್ವಾಚಾರ್ಯರ ಕೀರ್ತಿ ಎಲ್ಲ ಕಡೆ ಹರಡಿದೆ, ಆದ್ದರಿಂದ ಈ ಮಧ್ವಾಚಾರ್ಯರ ವೈದಗ್ಧೀಂ, ಅವರ ಒಂದು ಪಾಂಡಿತ್ಯವನ್ನು, ಅವರ ಒಂದು ಅಪ್ರತಿಮವಾದ ಪ್ರತಿಭೆಯನ್ನು ಇದೆಲ್ಲನನ್ನು ತಿಳಿದವರಾಗಿ ಅವರೇನು ಮಾಡಿದ್ದಾರೆ, ಅವರಿಬ್ಬರೂ ಕೂಡ ಪ್ರಾಪ್ತೌ ತದ್ಗುರುಂ ಉಚತುಹು, ಪ್ರಾಪ್ತೌ ತದ್ಗುರುಂ, ತದ್ಗುರುಂ ಯಾರು, ಮಧ್ವಾಚಾರ್ಯರು ಗುರುಗಳಾದಂತಹ ಈ ಇವರ ಹತ್ರ ಅಚ್ಯುತ ಪ್ರೇಕ್ಷರು ಇಲ್ಲ ಅಚ್ಯುತ ಪ್ರಜ್ಞರು ಎರಡು ಅವರಿಗೆ ನಿಜವಾದ ಹೆಸರು. ನಾವು ಎಲ್ಲ ಕಡೆ ಅಚ್ಯುತ ಪ್ರೇಕ್ಷರು ಅನ್ನೋದು ಪ್ರಖ್ಯಾತವಾಗಿರುವಂಥದ್ದು, ಆದರೆ ಅದು ಅವರು ಬಿರುದು ಅಚ್ಯುತ ಪ್ರಜ್ಞರು ಅನ್ನೋದು ಅವ್ರ ಹೆಸರು. ಸೊ ಆ ಅಚ್ಯುತ ಪ್ರಜ್ಞರು ಅವರ ಹತ್ತಿರ ಬಂದು ಅವರ ಹತ್ರ ಹೇಳಿದ್ದಾರೆ, ಊಚತುಹು ಊಚ ಊಚತುಹು ಊಚುಹು ಊಚತುಹು ಅಂದರೆ ದ್ವಿವಚನ, ಇಬ್ಬರೂ ಕೂಡ ಅವರ ಹತ್ರ ಈ ಮಾತುಗಳನ್ನು ಹೇಳಿದ್ದಾರೆ. ಏನು, ವಾದಿನೌ ವಾದಿಕಾಮೌ ದ್ವೌ ದ್ವೌ ವಾದಿನೌ ವಾದಕಾಮೌ, ವಾದ ಮಾಡಬೇಕಂತ ಇಚ್ಛೆ ಇರುವಂತಹ ವಾದಿಗಳಾಗಿರುವಂತಹ ಇಬ್ಬರು ಬಂದಿದ್ದಾರೆ. ಭಗವನ್ ಸ್ವಾಮಿತೌ ಇತಿ, ಅಚ್ಯುತ ಪ್ರಜ್ಞರೇ ನಿಮ್ಮ ಹತ್ರ ವಾದ ಮಾಡಬೇಕಂತ ನಾವಿಬ್ಬರು ಬಂದಿದ್ದೀವಿ, ನಿಮ್ಮ ಹತ್ರ ವಾದಕ್ಕೆ ನಾವು ಇಳಿತೀವಿ. ಸೊ ನೀವು ನಿಮ್ಮ ಶಿಷ್ಯರ ಮದ್ದನ್ನು ಬೇಕಂದ್ರೆ ನೀವು ಅವ್ರಿಗೆ ಸಪೋರ್ಟ್ ಬೇಕಂದ್ರೆ ನೀವು ತಗೊಳ್ರಿ, ಏನು ಬೇಕಾದ್ರೂ ಮಾಡ್ರಿ, ನಾವು ನಿಮ್ಮ ಜೊತೆಗೆ ವಾದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಿ ಅಲ್ಲಿ ಬುದ್ಧಿ ಅಬ್ಧಿಂ, ಅಬ್ಧಿ ಅಂದರೆ ಸಾಗರ, ಬುದ್ಧಿ ಅಬ್ಧಿಂ ಅಂದರೆ ಬುದ್ಧಿಸಾಗರನ ಬುದ್ಧಿಮಾಶ್ರಿತ, ಬುದ್ಧಿಯನ್ನು ಆಶ್ರಯ ಮಾಡಿಕೊಂಡು ಪರೋವಾದಿ ಕಥಾಂ ಯದಾತ್, ಪರವಾದಿ ಪರಹವಾದಿ ಪ್ರತಿಪಕ್ಷದ ವಾದಿ ಆದವನು ಈ ವಾದಿಸಿಂಹ, ಪರೋವಾದಿ ಇನ್ನೊಬ್ಬ ವಾದಿ ಅಂದರೆ ವಾದಿಸಿಂಹನು, ಪರೋವಾದಿ ಈ ವಾದಿಸಿಂಹನು ಕಥಾಂ ವ್ಯಧಾತ್, ಕಥಾ ಅಂದರೆ ಸಂಸ್ಕೃತದಲ್ಲಿ ವಾದ ಅಂಥೇಳಿ, ಕಥಾಂ ವ್ಯಧಾತ್ ವಾದಕ್ಕೆ ಇಳಿದ, ವಾದಕ್ಕೆ ಬಂದ ಅಂತ ಹೇಳಿ ಹೇಳಿದ್ದಾರೆ. ಅಂದರೆ ಏನಾಯಿತು, ವಾದ ಮಾಡಿದವನು ಪರೋವಾದಿ, ಅವನು ಇವನು ಬುದ್ಧಿ ಸಾಗರನ ಬುದ್ಧಿಯನ್ನು ಆಶ್ರಯ ಮಾಡಿಕೊಂಡಿದ್ದಾನೆ, ಅಂದರೆ ತನಕ್ಕಿಂತ ದೊಡ್ಡನಾದವನ ಬುದ್ಧಿಸಾಗರನ ಆಶ್ರಯ ಮಾಡಿಕೊಂಡು ವಾದಕ್ಕೆ ಬಂದವನು ಮುಖ್ಯವಾದಿ, ಅವನು ವಾದಿಸಿಂಹ ಅನ್ನೋದು. ಓಹೋ, ಮುಖ್ಯವಾದಿ ವಾದಿಸಿಂಹ ಅಂತ ಹೇಳಿದಾಗ ಸ ವಾದಿಸಿಂಹ ಅಂತ ಅಲ್ಲಿ ಬಿಡಿಸಬೇಕು, ಸ ಬುದ್ಧಿಸಾಗರ ಬುದ್ಧಿಸಾಗರನ ಜೊತೆಯಲ್ಲಿ ಬಂದಿದ್ದಾನೆ ಅನ್ನುವುದು, ಅದು ನಾರಾಯಣ ಪಂಡಿತಾಚಾರ್ಯರಿಗೆ ಹೃದ್ಗತವಾಗಿರುವಂತಹ ಅಭಿಪ್ರಾಯ ಅಂತ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ಇದಕ್ಕೆ ಮತ್ತಿಷ್ಟು ಪ್ರೋತ್ಸಾಹ ಕೊಡುವಂಥದ್ದೇನಂತ ಹೇಳಿದರೆ, ಸಮಸ್ತ ವಾದೀಂದ್ರ ಗಜಪ್ರಭಂಗದ ಅಂತೇಳಿ, ಸಮಸ್ತ ವಾದಿಗಳನ್ನುವ ವಾದೀಂದ್ರರು ಅಂದರೆ ವಾದಿಶ್ರೇಷ್ಠರಾದಂತಹ ಗಜಗಳು ಆನೆಗಳಿಗೆ ಪ್ರಭಂಗದ, ಪ್ರಕರ್ಷವಾದ ಭಂಗವನ್ನು ಉಂಟು ಮಾಡುವ, ಅಂದರೆ ಆನೆಗಳು ಪ್ರತಿವಾದಿಗಳನ್ನುವ ಆನೆಗಳಿಗೆ ಭಂಗವನ್ನು ಉಂಟು ಮಾಡುವವನು ಅಂತ ಹೇಳಿದರೆ ಅದು ಸಾಗರಕ್ಕೆ ಹೊಂದಾವಣಿಕೆ ಆಗೋದಿಲ್ಲ. ಸಾಗರ ಅಂದರೆ ಸಮುದ್ರ, ಬುದ್ಧಿಸಾಗರ ನೋಡಿ, ಹೆಸರಿನಲ್ಲಿಯೇ ಬುದ್ಧಿಸಾಗರ, ಬುದ್ಧಿಯಲ್ಲಿ ಸಮುದ್ರದಂತೆ ಇರುವವನು ಅಂಥೇಳಿ. ವಾದಿ ಸಿಂಹ, ವಾದಿಗಳಿಗೆ ಸಿಂಹದಂತೆ ಇರುವವನು, ಅವರು ಅದು ಟೈಟಲ್ ನೇಮ್ ಇದ್ದಿರ್ಬೋದು, ಅವ್ರ ಹೆಸರೇ ಇದ್ದಿರ್ಬೋದು, ಸಾರ್ಥಕ ನಾಮಧೇಯರಾಗಿರ್ಬೋದು, ಏನಾದರೂ ಇರಬಹುದು, ಬಟ್ ಹೆಸರುಗಳು ಹಾಗಿವೆ. ವಾದಿ ಸಿಂಹ, ಇವನ ಹೆಸರು ಸಿಂಹ, ಅವನು ಬುದ್ಧಿಸಾಗರವನು ಸಾಗರ. ಆದ್ದರಿಂದ ಇವರಿಗೆ ಕೊಟ್ಟ ವಿಶೇಷಣ ಇವರಿಗೆ ಅನ್ವಯವಾಗಬಿದ್ದು. ಆದ್ದರಿಂದ ಒಂದು ವೇಳೆ ಸವಾದಿ ಸಿಂಹ ಅಂತ ನಾವು ಒಟ್ಟಿಗೆ ಇಟ್ಟುಕೊಂಡ್ರೆ, ವಾದಿ ಸಿಂಹ ಜೊತೆಲಿ ಸಹ ಬುದ್ಧಿಸಾಗರ ಬಂದಿದ್ದಾನೆ ಅಂತ ಸಪರೇಟ್ ಮಾಡಿದರೆ, ಆ ಬುದ್ಧಿಸಾಗರನ ಅವನು ಬಂದಾನೆ ಅಂದರೆ ಆ ಬುದ್ಧಿಸಾಗರನಿಗೆ ಆ ಅಬ್ಜೆಕ್ಟಿವ್ ಅನ್ವಯ ಆಗತ್ತೆ. ವಾದಿಗಳನ್ನು ವಾದಿಶ್ರೇಷ್ಠರನ್ನುವ ಆನೆಗಳಿಗೆ ಭಂಗವನ್ನು ಉಂಟು ಮಾಡಿದ ಬುದ್ಧಿಸಾಗರ ಅಂತಾಗತ್ತೆ, ಅದು ಅಷ್ಟು ರೋಚಕವಲ್ಲ. ಆದರೆ ಏನಾಯಿತು ಅಂತ ಹೇಳಿದರೆ, ಒಂದೊಂದು ಸರಿ ನೋಡ್ರಿ, ಇದು ಬಹಳ ವಿಶೇಷವಾದ ವಿಷಯ. ಯಾಕೆ ಅಂತ ಹೇಳಿದರೆ, ಇದಕ್ಕೆ ವ್ಯಾಖ್ಯಾನಗಳನ್ನು ತಗೊಂಡಾಗ ಬನ್ನಂಜಿ ಅವರು ಇದಕ್ಕೆ ಬರೆದಿದ್ದಾರೆ. ಆ ಬನ್ನಂಜಿ ಅವರು ತತ್ವಚಂದ್ರಿಕಾ ಅಂತ ಪ್ಲಸ್ ಸಂಬಂಧ ದೀಪಿಕಾ ಅನ್ನುವ ವ್ಯಾಖ್ಯಾನಗಳ ಅವರ ವ್ಯಾಖ್ಯಾನದ ಜೊತೆಯಲ್ಲಿ ಪದಾರ್ಥ ದೀಪಿಕಾ ಅನ್ನುವ ವೇದಾಂಗ ತೀರ್ಥರ ವ್ಯಾಖ್ಯಾನ, ಸೌರಭ ಪ್ರಕಾಶಿಕ ಅನ್ನುವ ರಘುವರ್ಯ ತೀರ್ಥರ ವ್ಯಾಖ್ಯಾನ. ಅದು ಪ್ರಮೇಯ ನವಮಾಲಿಕಾಗಿ ರಘುವರ್ಯ ತೀರ್ಥರು ಮಾಡಿದ್ದಾರೆ, ಮಧ್ವ ವಿಜಯಕ್ಕೆ ವೇದಾಂಗ ತೀರ್ಥರು ಮಾಡಿದ್ದಾರೆ. ಮಧ್ವ ವಿಜಯಕ್ಕೆ ವೇದಾಂಗ ತೀರ್ಥರು ಮಾಡಿದ ವ್ಯಾಖ್ಯಾನಕ್ಕೆ ಪದಾರ್ಥ ದೀಪಿಕಾ ಅಂತ ಹೆಸರು. ಅದಕ್ಕೆ ಫರ್ದರ್ ವ್ಯಾಖ್ಯಾನವಾಗಿ ಸೌರಭ ಪ್ರಕಾಶಕವನ್ನು ಬನ್ನಂಜಿಯವರು ಮಾಡಿದ್ದಾರೆ. ಪ್ರಮೇಯ ನವಮಾಲಿಕ ಅಂತ ಹೇಳಿ ಅಣುಮಧ್ವಿಜದ ಸಂಕ್ಷೇಪವಾಗಿ ಮಧ್ವಿಜಯನ್ನು ಮಾಡಿದಂತಹ ಆ ವರ್ಕ್ ಯಾವುದಿದು ನಾರಾಯಣ ಪಂಡಿತಾಚಾರ್ಯ ಅದನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ವ್ಯಾಖ್ಯಾನವಾಗಿ ರಘುವರ್ಯ ತೀರ್ಥರು ಅವರು ಮಾಡಿದಂತಹ ಸೌರಭ ಪ್ರಕಾಶಕ ಅದಕ್ಕೆ ಮಾಡಿ, ಅದಕ್ಕೆ ಉಪವ್ಯಾಖ್ಯಾನವಾಗಿ ಸಂಬಂಧ ದೀಪಿಕಾ ಅಂತ ಹೇಳಿ ಬನ್ನಂಜಿಯವರು ಮಾಡಿದ್ದಾರೆ. ಸೊ ಅಲ್ಲಿ ಬನ್ನಂಜಿಯವರು ಬಹಳ ಸಂಕ್ಷೇಪವಾಗಿ, ಯಾಕಂದ್ರೆ ಬಹಳ ಜನ ಇವರು ಕ್ರಿಟಿಸೈಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂತೇಳಿ ಸೂಚನೆ ಮಾಡಿ ಬಿಟ್ಟಿದ. ಅದು ಅಂದ್ರೆ ಇದು ಏನಾಯ್ತಂದ್ರೆ, ವೇದಾಂಗ ತೀರ್ಥರು ಮಾಡಿದ ವ್ಯಾಖ್ಯಾನದಲ್ಲಿ ಅವರು ಸವಾದಿ ಸಿಂಹ ಅಂತ ಅದನ್ನು ಒಟ್ಟಿಗೆ ಇಟ್ಟುಕೊಂಡು ಸಹ ಬುದ್ಧಿಸಾಗರ ಅಂತ ಬಿಡಿಸಿದ್ದಾರೆ. ಯಾಕಂದ್ರೆ ನಾನು ಅದನ್ನು ಓಡುವಾಗ ಬೇಗ ಓದಿದೆ, ಯಾಕಂದ್ರೆ ಅದು ಆಮೇಲೆ ನೋಡೋಣ ಅಂತೇಳಿ. ಇಲ್ಲಿ ಹೇಳ್ತಾರೆ ವೇದಾಂಗ ತೀರ್ಥರ ವ್ಯಾಖ್ಯಾನದಲ್ಲಿ ಪದಾರ್ಥ ದೀಪಿಕದಲ್ಲಿ, ಯಹ ಬುದ್ಧಿಸಾಗರ, ಯಾವ ಬುದ್ಧಿಸಾಗರ ಅಂತ ಹೆಸರಿರುವಂತಹ ಬೌದ್ಧನ ಯಾವನಿದ್ದಾನೋ ಸಹ ಅತ್ರ ಆ ಬುದ್ಧಿಸಾಗರನು ಅಚ್ಯುತ ಪ್ರಜ್ಞ ಸಮೀಪಕ್ಕೆ ಬಂದು ಸವಾದಿ ಸಿಂಹ ಅಂತ ಒಟ್ಟಿಗೆ ಹೇಳಿಕೊಂಡು ಆತ್ಮನ ವಾದೇವಿತ್ಯ ಸ್ವಪಕ್ಷ ನಿಶ್ಚಿತ ವಾದಿಸಿಂಹಾಖ್ಯೇನ ದ್ವಿಜೇನ ಸಹಿತ ಅಂತೇಳಿ, ಆ ವಾದಿಸಿಂಹನ ಜೊತೆಯಲ್ಲಿ ಆ ಬುದ್ಧಿಸಾಗರನು ಬಂದು ಆ ಬುದ್ಧಿಸಾಗರ ವಾದ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆದರೆ ಬುದ್ಧಿಸಾಗರ ವಾದ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ವಾದಿ ಕಥಾಂ ವಿಧಾತ, ಬುದ್ಧಿಸಾಗರ ಮಾಡಿಲ್ಲ, ಬುದ್ಧಿಸಾಗರ ಬುದ್ಧಿಯನ್ನು ಆಶ್ರಯ ಮಾಡಿಕೊಂಡು ವಾದಿಸಿಂಹ ಮಾಡಿದ್ದಾನೆ ಅಂತ ಹೇಳಿ ಹೇಳಿದ್ದಾರೆ. ಆದರೆ ಇವರು ಸ್ವಲ್ಪ ಬೇರೆಯಾಗಿ ಹೇಳಿದ್ದಾರೆ, ಅದು ಅಷ್ಟು ಹೊಂದಾವಣಿಕೆ ಆಗೋದಿಲ್ಲ. ಅದು ವೇದಾಂಗ ತೀರ್ಥರವರು ಮಹಾನುಭಾವರವರು, ಸಾಮಾನ್ಯರಲ್ಲ, ಅತ್ಯಂತ ಪ್ರತಿಭಾಶಾಲಿಗರಾದವರು. ಆದರೂ ಪ್ರಮಾದೋ ಧೀಮತಾಮಪಿ ಅಂತ ಹೇಳಿದಂತೆ ಇಲ್ಲಿ ಅದು ಅವ್ರು ಮಾಡಿದಷ್ಟು ಸರಿ ಇಲ್ಲ ಅನ್ನೋದು ಗೊತ್ತಾಗತ್ತೆ ಬೇಸ್ಡ್ ಆನ್ ನಾರಾಯಣ ಪಂಡಿತಾಚಾರ್ಯರು. ಅದನ್ನು ಬನ್ನಂಜಯ ಅವರು ಬಹಳ ಚೆನ್ನಾಗಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದು ಅಷ್ಟು ಆಗ ಬನ್ನಂಜಿ ಅವರ ತತ್ವಚಂದಿಕೆಯಲ್ಲಿ ಹೀಗೆ ಹೇಳಿದ್ದಾರೆ, ಯಹ ಪೂರ್ವಂ ವೇದವಾದಿ ಸನ್ನಪಿ ಬುದ್ಧಿಸಾಗರ ಮತಾವಲಂಬೇನ ವೇದದ್ವಿಷಾಂ ಪ್ರಥಮಃ ಸಂಬಭೂವ ಸಹ ಸಮಸ್ತ ವಾದೀಂದ್ರ ಗದ ಪ್ರಭಂಗದ ವಾದಿಸಿಂಹ ಸಬುದ್ಧಿಸಾಗರ ಸಮಾಯವು ಯುಕ್ತಂ ಚ ಏವಂ ಅನ್ವಯನಂ ಸಿಂಹೋ ಹಿ ಗದ ಪ್ರಭಂಗದ ನ ಸಾಗರ ಅಂಥೇಳಿ ಅಲ್ಲಿ ಮುಂಚೆ ಹೇಳಿದಂತೆ ವೇದವಾದಿ ಆದರೂ ಕೂಡ ವೇದಗಳನ್ನು ಒಪ್ಪಿದಂತಹ ವೈಶೇಷಿಕನಾದರೂ ಕೂಡ ಬುದ್ಧಿಸಾಗರ ಮತವನ್ನು ಅವಲಂಬಿಸಿದ ಕಾರಣದಿಂದಾಗಿ ವೇದದ್ವೇಷವನ್ನು ಮಾಡಿದಂತಹ ವೇದದ್ವೇಷಗಳಲ್ಲಿ ಮೊದಲನೇ ಆಗಿಬಿಟ್ಟ ಈ ವಾದಿಸಿಂಹ, ಅವನು ಸಮಸ್ತ ವಾದಿಂದ ಗಜಪ್ರಭಂಗದ ಅಂದರೆ ಎಲ್ಲ ವಾದಿ ಶ್ರೇಷ್ಠರನ್ನುವ ಆನೆಗಳ ಭಂಗಪಡಿಸುವಂತಹ ವಾದಿಸಿಂಹನ ಆ ಸಿಂಹನಾಗಿ ಬಿಟ್ಟಾನೆ. ಅವನು ಸಿಂಹ ಆಗಿರಬೇಕೇ ಹೊರತು ಸಬುದ್ಧಿಸಾಗರ, ಅವನು ಬುದ್ಧಿಸಾಗರನ ಜೊತೆಯಲ್ಲಿ ಸಮಾಯವು ಅವರಿಬ್ಬರು ಬಂದಿದ್ದಾರೆ, ಇಬ್ಬರು ಸೇರಿ ಬಂದಿದ್ದಾರೆ ಅನ್ನುವುದೇ. ಸೊ ಅದರಿಂದ ಸಮಾಯವನ್ನು ಏಕವಚನ, ಆ ಬುದ್ಧಿಸಾಗರ ಜೊತೆಯಲ್ಲಿ ಅವನು ಸಮ್ಯಕ್ ಆಯೆಯವು ಆಯೆಯು ಆಯೆತುಹು ಆಯೆಯುಹು ಅಂತೇಳಿ ಅವನು ಬಂದಿದ್ದಾನೆ. ಅಂದರೆ ವಾದಿಸಿಂಹನು ಬಂದಿದ್ದಾನೆ ಬುದ್ಧಿಸಾಗರನ ಜೊತೆಯಲ್ಲಿ ಅಂತ ಹೇಳಿ ಅದೇ ಬರುತ್ತೆ. ಈ ವಿಧವಾದ ಅನ್ವಯವೇ ಸರಿಯಾಗಿದೆ. ಸಿಂಹೋಯಿ ಗದ ಪ್ರಭಂಗದ, ಸಿಂಹವೇ ಗದಗಳನ್ನು ಆನೆಗಳನ್ನು ಭಂಗಪಡಿಸುತ್ತೆ, ಸಾಗರ ಪಡಿಸುವುದಿಲ್ಲ. ಆದ್ದರಿಂದ ಈ ವಿಧವಾಗಿ ಅನ್ವಯ ಮಾಡಬೇಕು ಅಂತ ಹೇಳಿ ಅದನ್ನು ಬಹಳ ಸುನ್ನಿತವಾಗಿ ಡೆಲಿಕೇಟ್ ಆಗಿ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ ಹೇಳಿದ್ದಾರೆ. ಆದ್ದರಿಂದ ಈ ಇದನ್ನು ನಾವು ಮುಂದೆ ಇಟ್ಟುಕೊಂಡಾಗ ಇದೇ ಸರಿಯಾದ ವಿಷಯ ಅನ್ನುವುದು ಗೊತ್ತಾಗುತ್ತೆ. ಆದ್ದರಿಂದ ಇದರ ಅರ್ಥ ಇದು, ಸಮಸ್ತ ವಾದಿ ಇಂದ್ರ ಗಜ ಪ್ರಭಂಗದ, ಸಮಸ್ತವಾದಂತಹ ವಾದಿಶ್ರೇಷ್ಠರನ್ನುವ ಆನೆಗಳಿಗೆ ಪ್ರಕರ್ಷವಾದ ತುಂಬ ಭಂಗವನ್ನು ಅಂದರೆ ಅವರನ್ನು ಕಳೆಗೆ ಹಾಕಿ ಅವರನ್ನು ವಾದದಲ್ಲಿ ಸೋಲಿಸುವಂತಹ ಅವರಿಗೆ ಭಂಗವನ್ನು ಕೊಟ್ಟಿರುವಂತಹ ಅವರನ್ನು ಸೋಲಿಸಿದಂತಹ ಅವನಾಗಿರುವಂತಹವನು ಚರಣ್ ಅವನ್ಯಾಮ್, ಅವನಿ ಅಂದರೆ ಭೂಮಿ, ಅವನ್ಯಾಮ್ ಭೂಮಿಯಲ್ಲಿ ಚರಣ್ ಸಂಚಾರ ಮಾಡುತ್ತಾ ಪ್ರತಿಪಕ್ಷ ಕಾಂಕ್ಷೆಯ ಪ್ರತಿವಾದಿಗಳನ್ನು ಗೆಲ್ಲಬೇಕನ್ನುವ ಇಚ್ಛೆ ಉಳ್ಳವನು, ಯಾವಾಗಲೂ ಯಾರ ಜೊತೆ ವಾದ ಮಾಡಿ ಗೆಲ್ಲಬೇಕನ್ನುವುದೇ ಅವರಿಗೆ ಉದ್ದೇಶವಾಗಿರುತ್ತೆ. ಅಂತಹವನಾಗಿಬಿಟ್ಟ ವೇದದ್ವಿಷಾಂ ಯಹ ಪ್ರಥಮ, ವೇದದ್ವೇಷಿಗಳಲ್ಲಿ ಮೊದಲೂ ಅವನು ವೈಶೇಷಿಕನಾಗಿ ಇದ್ದರೂ, ವೇದದ ಅನುಯಾಯಿಯಾಗಿದ್ದರೂ, ಈಗ ಅದನ್ನು ಬಿಟ್ಟು ವೇದದ್ವೇಷ ಮಾಡುವುದರಲ್ಲಿ, ದ್ವಿಷಾಂ ಅಂದರೆ ವೇದದ್ವೇಷಿಗಳಲ್ಲಿ ಯಹ ಪ್ರಥಮ, ಯಾರು ಮೊಟ್ಟ ಮೊದಲನೂ ಆಗಿಬಿಟ್ಟಿದ್ದಾನೋ ಅವನು ಸಮಾಯಯೌ ಸಮ್ಯತ್ ಆಯೌ ಅಂದರೆ ಸನ್ನಾಗಿ ಇಲ್ಲಿ ಆಯಯೌ ಬಂದುಬಿಟ್ಟಿದ್ದಾನೆ. ಯಾರ ಹತ್ರ? ಅಚ್ಯುತ ಪ್ರಜ್ಞರ ಹತ್ರ ಬಂದಿದ್ದಾನೆ. ಯಾರು? ಸ ವಾದಿಸಿಂಹ. ಆ ವಾದಿಸಿಂಹ ಅನ್ನುವನು ಹತ್ರ, ಇಲ್ಲಿಗೆ ಅಂದರೆ ಇಲ್ಲಿಗೆ ಅಚ್ಯುತ ಪ್ರಜ್ಞರ ಹತ್ತಿರಗೆ ಬಂದಿದ್ದಾನೆ. ಸಬುದ್ಧಿಸಾಗರ, ಬುದ್ಧಿಸಾಗರನ ಜೊತೆಯಲ್ಲಿ ಬಂದಿದ್ದಾನೆ ಅಂಥೇಳಿ. ಸವಾದಿ ಸಿಂಹ ಅತ್ರ ಸಹ ಬುದ್ಧಿಸಾಗರ ಹಿ ವೇದಾಂಗತೀರ್ಥ ಸಮ್ಮತಃ ಪದಪಾಠ ನ ಅತಿ ರುಚಿ ಏತಂ ರುಚಿರಂ ಏತತ್ತು ಅಂತ, ನ ಅತಿ ರುಚಿರಂ ಏತತ್ತು, ಇದು ಅಷ್ಟು ಚೆನ್ನಾಗಿ ಇಲ್ಲ ಅಂಥೇಳಿ ಬಹಳ ಡೆಲಿಕೇಟಾಗಿ ಅದನ್ನು ಮೆತ್ತ ಹೇಳಿದ್ದಾರೆ. ಬಟ್ ನಾರಾಯಣ ಪಂಡಿತಾಚಾರ್ಯರ ಉದ್ದೇಶವೂ ಅದೇ ಆಗಿದೆ ಅನ್ನುವುದು ಇಲ್ಲಿ ಗೊತ್ತಾಗತ್ತೆ. ಯಾಕಂದರೆ ವೈಶೇಷಿಕ ವಿಶೇಷಜ್ಞ ಅಂತ ಅವರು ಪದ ಭಾವಪ್ರಕಾಶದಲ್ಲಿ ಹೇಳ್ತಾ ಬಂದು ಕೊನೆಯಲ್ಲಿ ಬರುವಾಗ ವಾದಿನೋ ವಾದಿ ಕಾಮೋದೋ ಭಗವನ್ ತ್ವಾಂ ಇತಾವಿತಿ ಅಂತೇಳಿ ಹೇಳಿ ಅಲ್ಲಿ ಬುದ್ಧಿಬ್ಧಿ ಬುದ್ಧಿಮಾಶ್ರಿತ್ಯ ಪರೋವಾದಿ ಕಥಾಂ ವಿಧಾತ್. ಆ ವಿಧವಾಗಿ ಅವರು ವೇದಾಂಗತಿತ್ತರು ಯೋಚನೆ ಮಾಡಿಲ್ಲಕ್ಕೆ ಪ್ರಾಬಬ್ಲಿ ಏನು ಕಾರಣ ಆಗಿರಬಹುದು ಅಂತ ಹೇಳಿದರೆ, ಬುದ್ಧಿಸಾಗರ ಬಹಳ ದೊಡ್ಡವನಲ್ವಾ, ಅವನೇ ವಾದಕ್ಕೆ ಬರಬೇಕು. ಅಂತಹ ದೊಡ್ಡವನಿದ್ದಾಗ ಈ ಚಿಕ್ಕವನು ಯಾಕೆ? ವಾದಿಸಿಂಹ ಶಿಷ್ಯನಾಗಿಬಿಟ್ಟ, ಅವನು ಕಡಿಮೆ ಅವನು. ಸೊ ಬುದ್ಧಿಸಾಗರ ದೊಡ್ಡವನಿದ್ದಾಗ ಅವನು ಯಾನೋ ಎಡಬಲ ಸೇವೆ ಅಂತೇಳಿ ವಾದಿಸಿಂಹನನ್ನು ಕರ್ಕೊಂಡು ಬರಬೇಕೇ ಹೊರತು ವಾದಿಸಿಂಹ ಯಾಗಿ ಬರ್ತಾನೆ. ಆದ್ದರಿಂದ ಸಹ ಬುದ್ಧಿಸಾಗರ, ಬುದ್ಧಿಸಾಗರನೇ ಬಂದುಬಿಟ್ಟಿದ್ದಾನೆ ಅಂತ ಹೇಳಿ ಅಂದುಕೊಂಡಿರಬಹುದು ಅವರು, ಪ್ರಾಬಬ್ಲಿ ಹಾಗೆ ಆಲೋಚನೆ ಮಾಡಿರಬಹುದು. ಆದ್ದರಿಂದ ಸಹ ಬುದ್ಧಿಸಾಗರ, ದೊಡ್ಡವನಾದ ಬುದ್ಧಿಸಾಗರನು ಸವಾದಿಸಿಂಹ ಏನೋ ಒಂದು ಅಸಿಸ್ಟೆಂಟ್ ಆಗಿ ವಾದಿಸಿಂಹನ ಜೊತೆಯಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವರಿಗೆ ಅನಿಸಿರಬಹುದು. ಆದ್ದರಿಂದ ಹಾಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಅದು ಅಷ್ಟು ರೋಚಕವಲ್ಲ. ನಿಜವಾಗಿ ನಾವು ಸವಾದಿಸಿಂಹ ಅಂತ ತಗೊಳ್ಳದೆ ಸಹ ವಾದಿಸಿಂಹ, ಆ ವಾದಿಸಿಂಹನೇ ಬಂದಿದ್ದಾನೆ ಸಬುದ್ಧಿಸಾಗರ ಅನ್ನುವುದು ಅದು ನಾರಾಯಣ ಪಂಡಿತಾಚಾರ್ಯರ ಹೃದ್ಗತವಾದ ಅವರಿಗೆ ಅಭಿಪ್ರೇತವಾದ ವಿಷಯವೂ ಆಗಿದೆ ಅನ್ನೋದು ಈ ಶ್ಲೋಕದಲ್ಲಿ ಇಷ್ಟು ರೀತಿಯಲ್ಲಿ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಶ್ಲೋಕ ನೋಡಿದಾಗಲೂ ಆ ನೆಕ್ಸ್ಟ್ ಶ್ಲೋಕ ಸ್ವಲ್ಪ ಪ್ರವೇಶ ಮಾಡಲು ಪೂರ್ತಿ ಅದು ನಾವು ಮುಗಿಸ್ಲಿಕ್ಕಾಗೋದಿಲ್ಲ. ಆದರೆ ಅದನ್ನು ಜಸ್ಟ್ ಪ್ರಸ್ತಾವ ಮಾಡಿಬಿಟ್ಟು ಅದರ ವಿಸ್ತಾರವಾದ ಅರ್ಥ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ಆದರೆ ಅಲ್ಲಿ ಅದನ್ನು ನೋಡಿದಾಗ ಪ್ಲಸ್ ಅದರ ಆದಮೇಲೆ ಶ್ಲೋಕವನ್ನು ಈಗ ನಾವು 8ನೇ ಶ್ಲೋಕ ಮಾಡಿದ್ದೀವಿ, 9-10 ಶ್ಲೋಕಗಳನ್ನು ನೋಡಿದಾಗ ಅದು ಇನ್ನೂ ದೃಢವಾಗತ್ತೆ. ಅದು ಬಂದವನು ವಾದ ಮಾಡಿದವನು ಮೈನ್ ಆರ್ಗ್ಯೂಯರ್ ಮೈನ್ ಸ್ಪೀಕರ್ ವಾದಿಸಿಂಹನೇ. ಬುದ್ಧಿಸಾಗರ ಅವನಿಗೆ ಬೆಂಬಲ ಕೊಡಲಿಕ್ಕೆ ಬಂದವನು ಅಷ್ಟೇ, ಬೆಂಬಲಕ್ಕೆ ಬಂದವನು. ಹೌದು ದೊಡ್ಡವನು ಬುದ್ಧಿಸಾಗರ, ಬಹಳ ದೊಡ್ಡವನು. ಇವನಿಗೆ ಹೆದರಿ ಏನಾದ್ರು ನನಗೆ ಸ್ವಲ್ಪ ಕಷ್ಟ ವೀಕ್ನೆಸ್ ಬಂದರೆ ಹೆಲ್ಪ್ ಮಾಡಲಿ ಅಂತ ಬುದ್ಧಿಸಾಗರನ ಕರ್ಕೊಂಡು ಬಂದಿದ್ದಾನಷ್ಟೇ. ಆದ್ದರಿಂದ ಇದು ಅನ್ವಯ ಹೀಗೆ ಕರೆಕ್ಟ್ ಆಗಿರತ್ ಅನ್ವಯ ಸಪರೇಟ್ ಮಾಡಬೇಕು, ವಾದಿಸಿಂಹನೇ ಮೇನ್ ಸ್ಪೀಕರ್ ಅನ್ನುವುದೇ ಸರಿಯಾದ ಅನ್ವಯ ಅನ್ನೋದು ನೆಕ್ಸ್ಟ್ 2 ಶ್ಲೋಕಗಳು ನೋಡಿದಾಗಲೂ ನಮಗೆ ಗೊತ್ತಾಗತ್ತೆ. 9ನೇ ಶ್ಲೋಕ ಹೀಗಿದೆ. ತಸ್ಯೋರು ದುರ್ಗರ್ವವತೋ ಜಿಗೀಷಯ ನಿಶಾತಮಾದತ್ತ ಮುಕುಂದ ಧೀದೃತಂ ಸ್ವಶಿಷ್ಯ ಹಸ್ತೇನ ಮಠಾಂತರೇಶು ಧೇಹ ಸುಪಕ್ಷ ದಕ್ಷಂ ಸುಖತೀರ್ಥ ಮಾರ್ಗಣಂ ಅಂಥೇಳಿ. ಇಲ್ಲಿ ಆವಾಗ ಅವರಿಬ್ಬರು ಅಲ್ಲಿ ಬಂದು ಇವರ ಜೊತೆಯಲ್ಲಿ ಅಚ್ಯುತ ಪ್ರಜ್ಞರ ಹತ್ರ ಬಂದು ಅವ್ರ ಜೊತೆಯಲ್ಲಿ ನಿಮ್ಮ ಜೊತೆ ನಾವು ವಾದಕ್ಕೆ ಬರ್ತಾ ಇದ್ದೀವಿ, ವಿ ವಾಂಟ್, ಯಾಕಂದ್ರೆ ನಿಜವಾಗ ಅವರು ಮಾಡ್ಬೇಕು ಅನ್ಕೊಂಡಿದ್ದು ಮಧ್ವಾಚಾರ್ಯರ ಜೊತೆಲೆ. ಸರಿ, ಇವ್ರ ಹತ್ರ ಬಂದ್ರೆ ಇವ್ರು ಹೇಗೂ ಮಧ್ವಾಚಾರ್ಯ ಹೇಳಿದ್ದಾರೋ ಗೊತ್ತಿಲ್ಲ, ಅವನು ಕರ್ಕೊಂಡು ಬರ್ತಾರೆ ಅಂತ ಇವರು ಉದ್ದೇಶ ಆಗಿರಬಹುದು. ಆದ್ದರಿಂದ ಇವ್ರ ಹತ್ರನೇ ಬಂದು ಹೇಳಿದ್ದಾರೆ. ಇವರು ಬಹಳ ಫೇಮಸ್ ಆಗಿರುವಂಥವ್ರು, ಇವರ ಉದ್ದೇಶವನ್ನು ಅರಿತವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವ್ರ ಜೊತೆಲಿ ವಾದ ಮಾಡುವ ಸಾಮರ್ಥ್ಯ ಆಚಾರ್ಯ ಮಧ್ವರಿಗಿದೆ ಅನ್ನುವ ಅರಿವು ಕೂಡ ಅಚ್ಯುತ ಪ್ರಜ್ಞರಿಗೆ ತುಂಬಾ ಇತ್ತು. ಆದ್ದರಿಂದ ಅವರೇನು ಮಾಡಿದ್ದಾರೆ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ತಸ್ಯ ಉರು ದುರ್ಗರ್ವವತಃ ಜಿಗೀಷಯ ನಿಶಾತಂ ಆದತ್ತ. ಇಲ್ಲಿ ಅನ್ವಯ ಹೀಗಿದೆ. ಮುಕುಂದಧೀಹಿ ಉರು ದುರ್ಗರ್ವವತಃ ತಸ್ಯ ಜಿಗೀಷಯ ನಿಶಾತಂ ಸುಪಕ್ಷದಕ್ಷಂ ಸುಖತೀರ್ಥ ಮಾರ್ಗಣಂ ಮಠಾಂತರೇಶು ಧೇಹ ಸ್ವಶಿಷ್ಯ ಹಸ್ತೇನ ದ್ರುತಂ ಆದತ್ತ. ಆ ಸಮಯದಲ್ಲಿ ಅವರಿಬ್ಬರೂ ಬಂದು ಇವರನ್ನು ಕೇಳಿದಾಗ ಮಧ್ವಾಚಾರ್ಯರಲ್ಲಿದ್ದಿಲ್ಲ. ಅವರು ಮಠಾಂತರೇ ಇನ್ನೊಂದು ಮಠದಲ್ಲಿ ಎಲ್ಲೋ ಅವರ ಆಚಾರ್ಯರು ತಮ್ಮ ಪಾಠ ಪ್ರದರ್ಶನ ಮಾಡ್ತಾ ಅಲ್ಲಿದ್ದಾರೆ. ಇವರು ಇಲ್ಲಿ ಸಪರೇಟ್ ಆಗಿ ಇನ್ನೊಂದು ಮಠದ ಅಂದ್ರೆ ಹತ್ತಿರನೇ ವಾಕಿಂಗ್ ಡಿಸ್ಟೆನ್ಸ್ ಸ್ವಲ್ಪನೇ ದೂರದಲ್ಲಿ ಇನ್ನೊಂದು ಮಠದಲ್ಲಿ ಅವರಿದ್ದಾರೆ. ಆದ್ದರಿಂದ ಇವೊಬ್ಬ ಶಿಷ್ಯನನ್ನು ಕಳಿಸಿ, ಅಪ್ಪ ಅಲ್ಲಿ ನೋಡ್ರು ಈ ತರ ಇಬ್ಬರು ವಾದಕ್ಕೆ ಬಂದಿದ್ದಾರೆ ಹೇಳಿ, ಆವಾಗ ಅವ್ರಿಗೆ ಆನಂದ ತೀರ್ಥರನ್ನು ಕರ್ಕೊಂಡು ಬಾಪ ಅಂತೇಳಿ ಶಿಷ್ಯನನ್ನು ಕಳಿಸಿದ್ದಾರೆ. ಕಳಿಸಿದ್ದಕ್ಕೆ ಒಂದು ಒಳ್ಳೆ ಉಪಮಾಲಂಕಾರ, ಬಹಳ ಸುಂದರವಾದ ಅಭಿಪ್ರಾಯದಿಂದ ಮಠಾಂತರ ಅನ್ನುವ ಬತ್ತಳಿಕೆಯಿಂದ ಆಚಾರ್ಯ ಮಧ್ವರನ್ನುವ ಬಾಣವನ್ನು ಇವರ ಮೇಲೆ ಪ್ರಯೋಗ ಮಾಡಬೇಕಂತೇಳಿ ಆ ಶಿಷ್ಯನನ್ನು ಕಳಿಸಿ ಇನ್ನೊಬ್ಬ ಶಿಷ್ಯನ ಮೂಲಕವಾಗ ಅವರನ್ನು ಕರಕಳಿಸಿದರು ಅನ್ನುವ ಭಾವ ಇಲ್ಲಿ ಬರುತ್ತೆ. ಸೊ ಅದರ ವಿಸ್ತಾರವಾದ ಅರ್ಥ ನೆಕ್ಸ್ಟ್ ನೋಡೋಣ. ಆದರೆ ಇದರಲ್ಲಿ ಒಂದನ್ನು ಉಲ್ಲೇಖ ಮಾಡ್ತೀನಿ. ಇದನ್ನು ನೋಡಿದಾಗ ನಮಗೆ ಮೊದಲನೇ ಸರ್ಗದಲ್ಲಿ ಒಂದು ಶ್ಲೋಕ ನೆನಪಿಗೆ ಬರುತ್ತೆ. ಏನಂತ ಹೇಳಿದೆ, ಕರ್ಣಾಂತಮಾಣೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರಹ ಅಂತ ನಾವು ನೋಡಿದ್ದೀವಿ. 14ನೇ ಶ್ಲೋಕ ಮೊದಲನೇ ಸರ್ಗ. ಮೊದಲನೇ ಸರ್ಗದಲ್ಲಿ 14ನೇ ಶ್ಲೋಕ ಹನುಮಂತ ದೇವರನ್ನು ಕಳಿಸಿದಾಗ ರಾವಣನ ಹತ್ತಿರ ರಾಮದೇವರು ಆ ಬಾಣವನ್ನು ಕಳಿಸಿದಂತೆ. ಸೊ ಅಲ್ಲಿ ಬಹಳ ಚಮತ್ಕಾರವಾಗಿ ಕಿವಿ ಬಳಗು ಕರ್ಣಾಂತಮಾನಿಯ ಕಿವಿ ಹತ್ತಿರವರು ಕರ್ಕೊಂಡು ಬಂದು, ಅಂದ್ರೆ ಅವರ ಕಿವಿಯಲ್ಲಿ ಹೇಳಿದ್ದಾರೆ ಅಂತೇಳಿ ಗುಣಗ್ರಹೀತರ ಅಂತೇಳಿದ್ರೆ ಆ ಗುಣಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ಮಾಡ್ತಾ ಒಟ್ಟಾರೆ ಅಲ್ಲಿ ರಾಮಚಂದ್ರ ದೇವರು ಹನುಮಂತ ಅನ್ನುವ ಬಾಣವನ್ನು ಪ್ರಯೋಗ ಮಾಡಿದರು ಅಂತ ಸುಂದರವಾದ ಅನೇಕ ಅರ್ಥಗಳಿಂದ ಅದನ್ನು ನಾವು ನೋಡಿದ್ದೀವಿ. ಇಲ್ಲಿ ಅದೇ ವಿಧವಾಗಿ ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯರನ್ನುವ ಬಾಣವನ್ನು ಅವರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವರಿಬ್ಬರೂ ಕೂಡ ಆ ಬಾಣದ ಪೆಟ್ಟುಗೆ ಏನಾಗಿದ್ರು, ಏನು ಹೇಗೆ ಅವರನ್ನು ಖಂಡನೆ ಮಾಡಿದ್ರು, ಇದೆಲ್ಲ ಕೂಡ ನಾವು ವಿಸ್ತಾರವಾಗಿ ಮುಂದೆ ಮುಂದೆ ನೋಡೋಣ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಸ್ಟಾರ್ 6 ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು. ಹರೇಶ್ ಶ್ರೀನಿವಾಸ.